हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं तत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येवाशवतो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ॐ ಭಗವಂತನ ಪಡೆಯಬೇಕಾದರೆ ದೊಡ್ಡವರ ಸೇವಾ ಜ್ಞಾನಿಗಳ ಸೇವಾ ಬೇಕು ಅಂತ. ಆ ಸೇವಾ ಮಾಡಬೇಕಾದರೆ ಜ್ಞಾನಿಗಳ ಲಕ್ಷಣವನ್ನು ಹೇಳಿದರು. ತಿಳ್ಕೋಬೇಕಾದ ರೀತಿಗಳನ್ನು ಹೇಳ್ತಾ ಬರ್ತಾರೆ. ಜ್ಞಾತ್ವಾ ಜ್ಞಾತ್ವಾ ಅಥವೈ ಯೇ ಮಾಂ ಯಾವಾನ್ ಯಶ್ಚಾಸ್ಮಿ ಯಾದೃಶಃ ಭಜಂತಿ ಅನನ್ಯ ಭಾವೇನ ತೇಮೇ ಭಕ್ತತಮಾಹಮತಃ. ಇನ್ನು ಎರಡನೇ ಪ್ರಶ್ನೆ, ನಿನ್ನ ಭಕ್ತರಾದ ಸಾಧುಗಳು ಯಾರು, ಆ ಸಾಧುಗಳ ಸಂಘದಿಂದ ನಮ್ಮಲ್ಲಿ ಬರತಕ್ಕ ಭಕ್ತಿಯ ಲಕ್ಷಣವೇನು ಅಂದರೆ ಹೇಳ್ತಾ ಇದ್ದಾರೆ ಜ್ಞಾತ್ವಾ ಜ್ಞಾತ್ವಾ ಅಂತ. ಅಂದರೆ ಭಗವಂತನ ಕುರಿತು ತಿಳಿದು, ಮತ್ತು ತಿಳಿದು ಅಂದರೆ ವಿಶೇಷವಾಗಿ ತಿಳಿದು. ಭಗವಂತನ ಕುರಿತು ತಿಳಿದು ಅಂದರೆ ಇಡೀ ಜಗತ್ತೆಲ್ಲ ದೇವರ ಅಧೀನವಾಗಿದೆ, ಇದೆಲ್ಲ ದೇವರೇ ನಿರ್ಮಾಣ ಮಾಡಿದ್ದು ಅಂತ ಚೆನ್ನಾಗಿ ಹೊರಗಿರತಕ್ಕ ಭಗವದ್ ರೂಪದ ಪರಿಚಯ, ಹೊರಗಿರುವ ಭಗವದ್ ರೂಪದ ಪರಿಚಯ, ಅಲ್ಲಿಂದ ಬಂದ ಅವತಾರ ರೂಪಗಳ ಪರಿಚಯ, ಆ ಭಗವದ್ ರೂಪಗಳ ಗುಣ ರೂಪ ಕರ್ಮಗಳ ಪರಿಚಯ, ಇದೆಲ್ಲ ಒಂದು ಜ್ಞಾತ್ವ ತಿಳ್ಕೊಂಡು ಅಂತ. ಇನ್ನು ಅವನೇ ನಮ್ಮ ನಾಲ್ಕು ದೇಹಗಳಲ್ಲಿ ಹೇಗಿದ್ದಾನೆ, ಎಂಥೆಂಥ ಕಾರ್ಯ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಯೋದು, ಬಿಂಬನ ಎಚ್ಚರ ಬರೋದು ಇನ್ನೊಂದು ಜ್ಞಾತ್ವ, ಅಂದರೆ ಇನ್ನೊಂದು ವಿಶೇಷ ವಿಜ್ಞಾನ ಅಂತ. ಜ್ಞಾನ ವಿಜ್ಞಾನ ಎರಡು ಚೆನ್ನಾಗಿ ಪಡ್ಕೊಂಡು ಇನ್ನು ಹೇಳ್ತಾ ಇದ್ದಾರೆ, ಮಾಂ ಯಾವಾನ್ ಯಶ್ಚಾಸ್ಮಿ ಯಾದೃಶಃ ಅಂತ ಹೇಳಿದರು. ಯಾವಾನ್ ಅದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಪರಿಮಾಣತಃ ಯಾವಾನಸ್ಮಿ, ನಾನು ಪರಿಮಾಣದಲ್ಲಿ ಎಷ್ಟಿದ್ದೇನೆ, ಜೀವ ದೇವ, ಜೀವ ಇರುವುದು ಪರಿಮಾಣದಲ್ಲಿ ಪರಮಾಣುವೆ, ದೇವರು ಇರುವುದು ಸರ್ವತ್ರ ವ್ಯಾಪ್ತನೆ, ಏಕಕಾಲದಲ್ಲಿ ಪರಮಾಣುವಾಗಿಯೂ ಇರಬಲ್ಲ, ಸರ್ವತ್ರ ವ್ಯಾಪ್ತನಾಗಿಯೂ ಇರಬಲ್ಲ. ಏಕಕಾಲದಲ್ಲಿ ಜಗತ್ತೆಲ್ಲ ವ್ಯಾಪಿಸಿದ್ದಾನೆ, ಏಕಕಾಲದಲ್ಲೇ ಜೀವನ ಹೃದಯದಲ್ಲಿ ಪರಮಾಣುವಾಗಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಯಾವಾನ್ ಯಶ್ಚಾಸ್ಮಿ ಅಂದರೆ ಸ್ವರೂಪತಃ ಭಗವಂತ ಎಷ್ಟು ರೂಪಗಳಿಂದಿದ್ದಾನೆ, ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ ಸ್ವರೂಪತಃ ಇವನ ಲಕ್ಷಣಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್, ಇವನ ಲಕ್ಷಣಗಳೇನು, ಯಾದೃಶಃ ಹೇಳ್ತಾರೆ, ಸ್ವರೂಪದಿಂದ ಅನಂತ, ಗುಣಗಳಿಂದಲೂ ಅನಂತ, ಇನ್ನ ಲಕ್ಷಣತಃ ಯಾದೃಶೋಸ್ಮೇತಿವ ಅಂದರೆ ಇಂತಿಂಥ ಲಕ್ಷಣಗಳು ಇಂತಿಂಥ ಗುಣಗಳು ಅಂತ ಹೇಳಿದಾಗ ಅದರಿಂದ ಹೇಗಿದ್ದೇನೆ ಅಂತ ವಿಶೇಷವಾಗಿ ತತ್ವೇನ ಮಾಂ ಜ್ಞಾತ್ವ. ತತ್ವೇನ ಅಂದೇನು, ನಾನು ಹೇಗಿದ್ದೇನೋ ಹಾಗೆ ಚೆನ್ನಾಗಿ ತಿಳಿಯಬೇಕು. ಆ ತಿಳಿಯೋ ಕಾಲಕ್ಕೆ ನನ್ನಲ್ಲಿ ಅವರಿಗೊಂದು ಭಾವ ಬರುತ್ತೆ, ಸರಿಯಾಗಿ ತಿಳಿದರೆ ಏನು ಅಂತ, ಇವ ಅನನ್ಯ ಅಂತ. ಅನನ್ಯ ಅಂದರೆ ಇವನಂಥವರು ಇನ್ನೊಬ್ಬರಿಲ್ಲ, ಗುಣದಲ್ಲಾಗಲಿ ರೂಪದಲ್ಲಾಗಲಿ ಕ್ರಿಯೆಗಳಲ್ಲಾಗಲಿ ಅನಂತ ರೂಪಗಳು ಧಾರಣೆ ಮಾಡುವುದಲ್ಲಾಗಲಿ ಅನಂತ ಶಕ್ತಿ ಹೊಂದಿರೋದಲ್ಲಾಗಲಿ ಅನಂತ ಕ್ರಿಯೆಗಳು ಮಾಡುವುದಲ್ಲಾಗಲಿ ಏಕಕಾಲದಲ್ಲಿ ಅನಂತ ಕ್ರಿಯೆಗಳನ್ನು ಮಾಡುವುದಲ್ಲಾಗಲಿ ಗುಣ ರೂಪ ಕ್ರಿಯೆಗಳು ಯಾವುದು ತಗೊಂಡ್ರು ಇವನಂತೆ ಇರುವವ ಒಬ್ಬನೂ ಇಲ್ಲ. ಅನ್ಯ ಇವನಂತೆ ಇರುವ ಅನ್ಯ ಇವನಿಗಿಲ್ಲ, ನಮ್ಮಂತೆ ಇರುವ ಇನ್ನೊಬ್ಬರು ನಮಗಿರುತ್ತಾರೆ, ಈಕ್ವಲ್ ಕೆಪ್ಯಾಸಿಟಿ ಇದ್ದವರು. ದೇವರಿಗೆ ದೇವರಂತೆ ಇರುವ ಇನ್ನೊಬ್ಬ ಈಕ್ವಲ್ ಕೆಪ್ಯಾಸಿಟಿ ಇರುವ ವ್ಯಕ್ತಿ ಇಲ್ಲ, ಅದಕ್ಕೆ ದೇವರನ್ನು ಅನನ್ಯ ಅನನ್ಯ ಅಂದರೆ ತನ್ನಂತೆ ಇರುವ ಇನ್ನೊಬ್ಬ ವ್ಯಕ್ತಿ ಇವನಿಗಿಲ್ಲ, ಹೋಲಿಕೆ ಕೊಡಲಿಕ್ಕಿಲ್ಲ ಇವನನ್ನು. ಬಹಳ ಟಾಪಲ್ಲಿರ್ತಾನೆ, ಅದಕ್ಕೆ ಅನನ್ಯ ಭಾವೇನ ನನ್ನನ್ನು ತಿಳಿದು ತಿಳಿದು ಎರಡು ಸಲ ತಿಳಿದು ತಿಳಿದು ಅಂತ ಹಾಕಿ ಎಂಥವ ಯಾವ ಪರಿಮಾಣ ಹೇಗಿದ್ದೇನೆ ಎಲ್ಲವನ್ನ ತಿಳಿದರೆ ಎಷ್ಟು ಅವರವರಿಗೆಷ್ಟು ಎಟಕುತ್ತೋ ಅಷ್ಟು ತಿಳಿದರೆ ಅವರಿಗೊಂದು ಭಾವನೆ ಬರುತ್ತೆ, ಇವನು ಅನನ್ಯ ಅಂತ ಬರುತ್ತೆ. ಆ ಅನನ್ಯ ಎಂಬ ಭಾವದಿಂದ, ಭಾವ ಅಂದರೆ ಭಕ್ತಿ, ಅನನ್ಯ ಎಂಬ ಭಕ್ತಿಯಿಂದ, ಭಾವೋ ಭಕ್ತಿರುದ್ದಿಷ್ಟ ಅಂತ ಹೇಳ್ತಾರೆ. ಭಜಂತಿ ಯೇ ವೈ ಮಾಂ ಭಜಂತಿ, ಯಾರಾದರೆ ನನ್ನನ್ನು, ಮಾಂ ವೈ ಭಜಂತಿ ನನ್ನನ್ನೇ ಭಜನೆ ಮಾಡುತ್ತಾರೋ, ಇವನೊಬ್ಬನೇ ಇಂಥವ, ಹೀ ಈಸ್ ದಿ ಪರ್ಟಿಕ್ಯುಲರ್ ಪೆಕ್ಯುಲರ್ ಪರ್ಸನ್ ಅಂತ ಆ ದೇವರ ಕಡೆಯೇ ಮನಸ್ಸು ಮಾಡಿರ್ತಾರೋ. ಅಷ್ಟೇ ಅಲ್ಲ, ಅನನ್ಯ ಭಾವೇನ ಅಂದರೆ ಇವ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಎಂಬ ಭಾವನೆಯಿಂದ ಇವ ರಕ್ಷಣೆ ಮಾಡುತ್ತಾನೆ, ಇವ ಇಲ್ಲದಿದ್ದರೆ ಇನ್ನೊಬ್ಬರಿದ್ದಾರೆ, ಇಲ್ಲ ಇವನೇ ಮಾಡಬೇಕು ಬೇರೆ ಇಲ್ಲ. ಯಾಕೆ, ಶಕ್ತಿ ಇರುವವ, ಸ್ವಾತಂತ್ರ್ಯ ಶಕ್ತಿ ಇರುವವ ಇವನೊಬ್ಬನೇ, ಇನ್ಯಾರೂ ಇಲ್ಲ. ತೇ ಮೇ ಭಕ್ತ ತಮಾಹ ಮತಾಹ, ನನ್ನ ಕುರಿತು ಗುರುಗಳ ಮೂಲಕ ಚೆನ್ನಾಗಿ ತಿಳಿದು 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 ನನ್ನ ಕಡೆ ಒಳನೋಟವನ್ನು ಬೆಳೆಸಿಕೊಂಡವರೇ ನನ್ನವರು, ನನ್ನ ಭಕ್ತರು. ಹಾಂ, ಇನ್ನು ಅವರು ಹೇಗೆ ಅವರ ಲಕ್ಷಣಗಳೇನು ಅಂದರೆ ಭಕ್ತಿಯ ರೀತಿ ಏನು? ಸಾಧುಗಳ ಸಂಘದಿಂದ ಬರತಕ್ಕ ಭಕ್ತಿ ಎಂಥದ್ದು ಅಂತ ಕೇಳಿದಾಗ, ಭಕ್ತಿ ಅಂದರೆ ಏನು? ಒಂದು ಪದಾರ್ಥದ ಥರ ಪರಿಚಯ ಮಾಡಲಿಕ್ಕಾಗುತ್ತಾ? ಹೇಗೆ? ಇಷ್ಟಾಗಲ್ಲ ಹಿಡ್ದಪ್ಪ ಹಿಡಿದು ಅಂತ ಇಲ್ಲ. ಹೇಳ್ತಾರೆ, ಭಕ್ತಿಯನ್ನು ಪರಿಚಯ ಮಾಡಬೇಕಾದರೆ ಆ ಭಕ್ತಿ ಯಾರಲ್ಲಿ ಹೊಕ್ಕಿರುತ್ತೋ ಅಂಥವರಲ್ಲಿ ಆ ಭಕ್ತಿ ತೋರುವ ಲಕ್ಷಣಗಳು. ನೀಚ ದೃಷ್ಟ ಅಂತಾದರೆ, ಯಾರಲ್ಲಿ ಒಂದು ರೋಗ ಹೊಕ್ಕಿದಾಗ ಅದರ ಲಕ್ಷಣಗಳು ಹೊರಬರ್ತಾ ಇರುತ್ತೆ. ಆ ಲಕ್ಷಣಗಳನ್ನು ಹಿಡಿದು ಒಳಗೆ ಈ ರೋಗ ಕೂತಿದೆ ಅಂತ ನಿರ್ಧಾರಣೆ ಮಾಡುವುದು. ಹೋಗ್ತಾನೆ ಹೊರಗಿನ ಲಕ್ಷಣಗಳನ್ನು ಹಿಡಿದು ಒಳಗೆ ಇದು ಹೀಗೆ. ಹಾಗೆ ದೇವರಲ್ಲಿ ಜ್ಞಾನಿಗಳ ಸಂಪರ್ಕದ ಮೂಲಕ ದೇವರ ಮೇಲೆ ನಮ್ಮಲ್ಲಿ ಭಕ್ತಿ ಬಂದದ್ದೇ ಆದರೆ ನಮ್ಮೊಳಗೆ ಭಕ್ತಿ ಬಂದಿದೆ, ದೇವರ ಮೇಲೆ ಭಕ್ತಿ ನಮ್ಮಲ್ಲಿ ಬಂದಿದೆ. ಭಕ್ತಿ ಬಂದರೆ ಕಣ್ಣಿಗೆ ಕಾಣಿಸಲ್ಲದು, ಆದರೆ ಅದು ನಮ್ಮಲ್ಲಿ ಹೊಕ್ಕಿದರೆ ಕೆಲವು ಪರಿಣಾಮಗಳನ್ನು ಬೀರುತ್ತೆ ನಮ್ಮ ಮೇಲೆ, ಕೆಲವು ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ಅದು ನೋಡಿ ಇವರಲ್ಲಿ ಭಕ್ತಿ ಪ್ರವೇಶ ಆಗಿದೆ ಅಂತ ತಿಳ್ಕೋಬಹುದು. ಆ ಲಕ್ಷಣಗಳು ಯಾವುದು ಹೇಳ್ತಾರೆ? ಮಲ್ಲಿಂಗ ದರ್ಶನ, ದೇವರ ಮೂರ್ತಿ ಎಲ್ಲೆಲ್ಲಿರುತ್ತೋ ಅದು ನೋಡಿದ ಕೂಡಲೇ ಸಂತೋಷ ಪಡೋದು, ಒಳಗೆ ಭಕ್ತಿ ಬಂದಿದೆ ಎಂಬುದಕ್ಕೆ ಒಂದು ಕುರುಹು. ಅವಾಗಂದ್ರು ನಮಗೆ ಬೇಕಾದ ವ್ಯಕ್ತಿಗಳು, ಅದು ಗಂಡ ಹೆಂಡತಿ ಆಗಿರಬಹುದು, ಅಪ್ಪ ಮಕ್ಕಳಾಗಿರಬಹುದು, ಸ್ನೇಹಿತರೇ ಆಗಿರಬಹುದು, ಯಾರೇ ಆಗಿರಬಹುದು, ನಮ್ಮ ಅಭಿಮಾನಕ್ಕೆ ಮುಖ್ಯ ಪಾತ್ರರಾದವರು, ಮೇನ್ ತಲೆಯಲ್ಲಿ ಅವರಿಗೊಂದು, ಆ ಮನಸ್ಸಿನಲ್ಲಿ ಅವರಿಗೊಂದು ಸ್ಥಾನವಿದೆ. ಅವರು ನಮ್ಮ ಮೇಲೆ ತೋರುವ ಪ್ರೀತಿಗೆ ರಿಕಗ್ನಿಷನ್ ನಮ್ಮಲ್ಲಿದೆ. ಅಂಥ ಕಾಲಕ್ಕೆ ನಾವು ಅವರನ್ನು ನೆನೆಯುತ್ತೀವಿ, ಹೌದಲ್ವೋ? ನ್ಯಾಚುರಲ್. ಅಷ್ಟೇ ಅಲ್ಲ, ಎಲ್ಲರೂ ಕೂತಿದ್ದೀರಾ ಮನೆಯಲ್ಲಿ, ಯಾವುದೋ ಆಲ್ಬಮ್ ತೆಗೆದಿದ್ದೀರಿ, ಸಮ್ ಫಂಕ್ಷನ್, ಮ್ಯಾರೇಜೋ ಇನ್ನೊಂದು ಮತ್ತೊಂದು ಷಷ್ಠಿ ಪೂರ್ತಿನೋ ಇನ್ನೊಂದು ಮತ್ತೊಂದು, ಅದು ಎಲ್ಲರೂ ಸೇರ್ಕೊಂಡು ನೋಡ್ತಾ ಇರುವ ಕಾಲಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನು ನೋಡ್ತಾ ಇರುವ ಕಾಲಕ್ಕೆ ಎಲ್ಲರಿಗೂ ಒಂದೇ ಥರ ಫೀಲಿಂಗ್ ಬರಲ್ಲ. ಆ ಫೋಟೋದಲ್ಲಿರುವ ವ್ಯಕ್ತಿ ಈ ನೋಡುವ ವ್ಯಕ್ತಿಗಳಲ್ಲಿ ಯಾರಿಗೆ ತುಂಬ ಹತ್ತಿರ ಆಗಿರ್ತಾರೆ ಅವರಿಗೆ ಆ ಯದ್ಯಪಿ ಅದು ಆ ವ್ಯಕ್ತಿ ಅಲ್ಲ, ಫೋಟೋ ಕದಲಲ್ಲ ಸುಮ್ಮನೆ ಬಿದ್ದಿರುತ್ತೆ, ಆ ವ್ಯಕ್ತಿ ಅಲ್ಲವೇ ಅಲ್ಲ ಅದು, ಆದರೆ ಆ ವ್ಯಕ್ತಿಯ ಫೋಟೋ ನೋಡಿದ ಕೂಡಲೇ ಅವರಿಗೆ ಸಂತೋಷ ಆಗ್ತಾ ಇರುತ್ತೆ. ನ್ಯಾಚುರಲ್ ಸಂತೋಷ ಆಗ್ತಾ ಇರುತ್ತೆ, ಆ ವ್ಯಕ್ತಿಯನ್ನೇ ನೋಡಿದಷ್ಟು ಸಂತೋಷ ಆಗ್ತಾ ಇರುತ್ತೆ. ಗೊತ್ತವರಿಗೆ ಫೋಟೋನೇ ವ್ಯಕ್ತಿ ಅಲ್ಲ ಅಂತ ಗೊತ್ತು, ಯಾರಾದರೂ ಒಬ್ಬ ವ್ಯಕ್ತಿಯ ಫೋಟೋ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಅಂದರೆ ಅವರ್ಯಾರು ಆ ಫೋಟೋನೇ ಅವರು ಅಂತ ಯಾರು ತಿಳ್ಕೊಂಡಿರ್ತಾರಾ? ಇಲ್ಲ. ಆದರೆ ಆ ಫೋಟೋ ನೋಡ್ತಾ ಇದ್ದರೆ ಅವರ ನೆನಪಾಗ್ತಾ ಇರುತ್ತೆ, ಅಷ್ಟೇ ಆನಂದ ಆಗ್ತಾ ಇರುತ್ತೆ. ಹೌದ್ ತಾನೆ? ಅದೇ ಥರ ಇದಕ್ಕೆ ಕಾರಣ ಏನು? ಆ ಫೋಟೋವನ್ನು ಅಷ್ಟು ಪ್ರೀತಿಯಾಗಿ ನೋಡಲಿಕ್ಕೆ ಕಾರಣ ಫೋಟೋ ಕಾರಣ ಅಲ್ಲ, ಫೋಟೋದಲ್ಲಿರುವ ವ್ಯಕ್ತಿಯ ಮೇಲೆ ನಿಮಗಿರುವ ಪ್ರೀತಿ ಕಾರಣ. ನಿಮ್ಮಲ್ಲೇ ಪ್ರೀತಿ ಆಲ್ರೆಡಿ ಇದೆ, ಡೆವಲಪ್ಡ್, ಅದರಿಂದಾಗಿ ಆ ಫೋಟೋನ ಸಂತೋಷ ನೋಡ್ತಾ ಇದ್ದೀನಿ. ಇಲ್ಲೂ ಅಷ್ಟೆ, ದೇವರ ಮೇಲೆ ಭಕ್ತಿ ಅಂದರೆ ಪ್ರೀತಿ ಯಾರಿಗೆ ಚೆನ್ನಾಗಿ ಡೆವಲಪ್ ಆಗಿದೆ, ಡೆವಲಪಿಂಗ್ ಆರ್ ಅಂದರೆ ಎಷ್ಟು ಡೆವಲಪ್ ಆರ್ ಡೆವಲಪ್ಡ್, ಫುಲ್ಲಿ ಡೆವಲಪ್ಡ್ ಸ್ಟೇಜ್ ಯಾರಿಗಿದೆ ಅವರಿಗೆ, ಅವರು ದೇವರನ್ನೇ ನೋಡಬೇಕಾಗಿಲ್ಲ, ದೇವರನ್ನು ರೆಪ್ರೆಸೆಂಟ್ ಮಾಡುವುದೇ ದೇವರ ಲಿಂಗ. ಲಿಂಗ ಅಂದೇನು? ಪ್ರತಿಮೆ. ಆ ಪ್ರತಿಮೆಯನ್ನು ನೋಡಿ, ನಿಮಗೆ ಹೇಗೆ ಒಂದು ಫೋಟೋ ನೋಡಿದಾಗ ಎರಡು ಭಾವನೆ ಬರುತ್ತಲ್ಲ, ಏನು ಅಂತ, ಈ ಫೋಟೋನೇ ಆ ವ್ಯಕ್ತಿ ಅಲ್ಲ ಅಂತ ಮೊದಲು ಬಂದೇ ಬರುತ್ತೆ, ಈ ಫೋಟೋ ಬೇರೆ ವ್ಯಕ್ತಿ ಬೇರೆ ಅಂತ. ಆದರೆ ಆ ಫೋಟೋ ಕಾರಣದಿಂದಾಗಿ ವ್ಯಕ್ತಿಯ ನೆನಪಾಗುತ್ತೆ, ಆ ವ್ಯಕ್ತಿಯ ನೆನಪಾದಾಗ ಆ ವ್ಯಕ್ತಿ ನಮ್ಮ ಮೇಲೆ ತೋರಿದ ಪ್ರೀತಿಯ ನೆನಪಾಗುತ್ತೆ, ಅದರಿಂದ ಸಂತೋಷ ಆಗುತ್ತೆ. ಅದರಿಂದ ಈ ಫೋಟೋ ಆಗಲಿ, ಒಂದು ಗೊಂಬೆ ಆಗಲಿ, ಯಾವುದೇ ಆಗಲಿ, ನಮ್ಮವರ ಆಕಾರದ ಫೋಟೋ, ನಮ್ಮವರ ಆಕಾರದ ಗೊಂಬೆ, ಅದು ಯಾವುದೇ ಇರಲಿ, ಅದೇ ನಮಗೆ ಸುಖ ಕೊಡಲ್ಲ, ಅದೊಂದು ಮೆಟೀರಿಯಲ್. ಅದರ ಮೂಲಕ ನಮ್ಮವರು ನೆನಪಾಗಿ, ಆ ನಮ್ಮವರ ನೆನಪಿನ ಮೂಲಕ ಅವರ ಪ್ರೀತಿ ವಿಶ್ವಾಸ ಇತ್ಯಾದಿಗಳ ನೆನಪಾಗಿ, ಅದರ ಮೂಲಕ ನಮಗೆ ಸಂತೋಷ ಆಗುತ್ತೆ. ಹೌದು, ಹರಿಭಕ್ತರಿಗೂ ಅಷ್ಟೇ, ಭಕ್ತರಾದವರಿಗೆ ದೇವರ ಲಿಂಗ, ಮಲ್ಲಿಂಗ ದರ್ಶನ. ಲಿಂಗ ಅಂದರೆ ಕುರುಹು ಅಂತ, ಲಿಂಗ ಅಂದರೆ ಲಿಂಗ ಅಂತ ಅರ್ಥ ಅಲ್ಲ, ಕುರುಹು ಅಂತ ಅರ್ಥ. ಇದು ಕುರುಹು ಯಾವುದಕ್ಕೆ? ನನ್ನ ನೆನಪಿಗೆ ಕುರುಹು, ಅದು ನನ್ನ ನೆನಪಿಗೆ ಕಾರಣ ಪ್ರತಿಮಾ. ಪ್ರತಿಮಾ ಹೇಗಿರುತ್ತೆ? ಮೂಲದಲ್ಲಿ ನಾನು ಹೇಗಿದ್ದೀನೋ ಅದು ಪುರಾಣದಲ್ಲಿ ವರ್ಣನೆ ಮಾಡಿರ್ತಾರೆ, ಅದರಂತೆ ಅವರು ಕೆತ್ತಿರ್ತಾರೆ. ಸೊ ಇಟ್ ಇಸ್ ಜಸ್ಟ್ ಲೈಕ್ ಮೈ ಫೋಟೋ. ಈಗ ಭಕ್ತನಾದವನಿಗೆ ನನ್ನ ಕುರುಹನ್ನು ನೋಡಿದರೆ ಅವನಿಗೇನೇನು ಬರಬೇಕು? ಈ ಕುರುಹೇ ನಾನು ಅಂತ ತಪ್ಪು ತಿಳುವಳಿಕೆ ಬರಬಾರ್ದು, ಫಸ್ಟ್ ಪಾಯಿಂಟು. ಎರಡನೇದು, ಆ ಕುರುಹನ್ನು ನೋಡಿದಾಗ ನನ್ನ ನೆನಪಾಗಬೇಕು, ಕುರುಹನ್ನು ನೋಡಿದಾಗ ನನ್ನ ನೆನಪಾಗಬೇಕು, ಅದರಿಂದ ಅವನಿಗೆ ಸಂತೋಷ ಆಗಬೇಕು. ಇದು ನನ್ನ ಮೇಲಿರುವ ಪ್ರೀತಿಯಿಂದ ಬರುವ ರಿಯಾಕ್ಷನ್. ಅದರಲ್ಲಿ ಒಂದಿದು ಏನು? ಮಲ್ಲಿಂಗ ದರ್ಶನ. ಮಲ್ಲಿಂಗ ದರ್ಶನ. ಎರಡನೆಯದು ಯಾವುದು? ಮದ್ಭಕ್ತ ಜನ ದರ್ಶನ. ಈಗ ನಮಗೊಬ್ಬರು ಅಂದರೆ ಪ್ರಾಣ, ಯಾರನ್ನ ಇಟ್ಕೊಂಬೋಣ? ತಂದೆ ತಾಯಿ, ಮಗಳು ಮದುವೆ ಆಗಿ ಅತ್ತೆ ಮನೆಗೆ ಹೋಗಿದ್ದಾಳೆ, ಚೆನ್ನಾಗೇ ಇದ್ದಾಳೆ, ಅತ್ತೆಯವರು ಕೂಡ ಚೆನ್ನಾಗಿದ್ದಾರೆ, ಒಳ್ಳೆಯವರೇ, ಇವಳು ಒಳ್ಳೆಯವಳೆ, ಎಲ್ಲರೂ ಸೇರಿ ಚೆನ್ನಾಗಿದ್ದಾರೆ, ಯಾವುದಕ್ಕೂ ಕಡಿಮೆನಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ತಂದೆ ತಾಯಿಗಳು ದೂರದಲ್ಲಿದ್ದಾರೆ. ಒಂದು ದಿವಸ ಇದ್ದಕ್ಕಿದ್ದಂತೆ ತಂದೆ ತಾಯಿ ಬರಲಿಲ್ಲ, ತಂದೆ ತಾಯಿ ಬರಲಿಲ್ಲ, ತಂದೆ ತಾಯಿಯನ್ನು ತನ್ನಷ್ಟೇ ಪ್ರೀತಿ ಮಾಡುವ ಇನ್ನೊಬ್ಬರು ಬಂದರು. ಯಾರು? ತನ್ನ ತಮ್ಮನೋ ತಂಗಿಯೋ ಅಕ್ಕನೋ ತನ್ನವರೇ, ಆಲ್ಮೋಸ್ಟ್ ಆಲ್ ತನಗೆ ಈಕ್ವಲ್ ಆಗಿ ತಂದೆ ತಾಯಿಗಳನ್ನು ಪ್ರೀತಿ ಮಾಡುವ ವ್ಯಕ್ತಿಗಳು. ಅಷ್ಟೇ ಅಲ್ಲ, ಎರಡಿದೆ, ತಾವು ಈ ತಂದೆ ತಾಯಿಯನ್ನು ಪ್ರೀತಿ ಮಾಡುತ್ತಾರೆ, ತಂದೆ ತಾಯಿಯ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ. ಎರಡು ಲಕ್ಷಣ. ನಾವು ಪ್ರೀತಿ ಮಾಡ್ತಿರ್ಬೋದು ಒಬ್ಬರನ್ನ, ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ನಾವು ಯಾರನ್ನು ಬೇಕಾದ್ರೂ ಪ್ರೀತಿ ಮಾಡ್ಬೋದು, ಮತ್ತು ಅವ್ರದ್ದು ನಮ್ಮ ಪಡಿಬೇಕು ಅಂದ್ರೆ ಮತ್ತ ಅಲ್ಲಿ ಅದು ಕಲ್ಲಲ್ಲ, ಚೇತನ. ಅವ್ರು ಮಾಡಿದ್ರೆ ಮಾಡ್ತಾರೆ, ಬಿಟ್ಟರೆ ಬಿಡ್ತಾರೆ ಪ್ರೀತಿ. ಆದ್ದರಿಂದ ನಾವು ಯಾವ ರೀತಿ ಪ್ರೀತಿ ಮಾಡ್ತೀವೋ ಅವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು. ಇಲ್ಲಿ ತಂದೆ ತಾಯಿಗಳು ಡೈರೆಕ್ಟ್ ಆಗಿ ಬರಲಿಲ್ಲ, ಒಬ್ಬರು ಮೀಡಿಯೇಟರ್ ಮಧ್ಯೆ ಬಂದಾರೆ, ಯಾರು, ತಂಗಿನೋ ಯಾರೋ ಒಬ್ರು, ಅಕ್ಕನೋ ಅಣ್ಣನೋ. ಅವರೆಂಥವರು, ಅವರು ನಮ್ಮಂತೇನೆ ತಂದೆ ತಾಯಿಗಳ ಪ್ರೀತಿ ಮಾಡುತ್ತಾರೆ, ತಂದೆ ತಾಯಿಗಳ ಪ್ರೀತಿಯನ್ನು ಪಡೆದಿದ್ದಾರೆ. ಹೌದಾ? ಅವರು ಬಂದರು, ಅವರು ಬಂದರು, ಆಯ್ತಾ? ಬಂದು ಕೂಡಲೇ ಸುಮ್ಮನೆ ಇರ್ತೀರಾ? ಖುಷಿ 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 ಆಗಲ್ಲ ಹುಡುಗಿಗೆ. ತನ್ನವ್ರು ಬಂದು ಕೂಡಲೇ ಓ ಗಟ್ಟಿಗೆ ಹೋಗಿ ಅಪ್ಪಿಕೊಂಡು ನಗ್ನಗ್ತಾ ಸಂತೋಷ ಪಡ್ತಾರೆ. ಅಷ್ಟೇ ಆಯ್ತಾ? ಸುಮ್ಮನೆ ದೂರದಿಂದ ನೋಡಿ ಹಾಯ್ ಹಾಯ್ ಬಾಯ್ ಬಾಯ್ ಅಂತಿರ್ತಾರ? ಇಲ್ಲ, ಅಪ್ಪ ಅಮ್ಮನಿಗೆ ಬಹಳ ಬೇಕಾದವರು ನನ್ನವರು ಅಂತ ಅವ್ರನ್ನ ಹತ್ತಿರ ಕರ್ಕೊಂಡು ಮುಟ್ಟಿ, ಇನ್ನೋ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಾದರೆ ಅಪ್ಪಿಕೊಂಡು, ಆದಮೇಲೆ ಅಷ್ಟಕ್ಕೆ ಸಾಕಾಗತ್ತಾ? ಕೈ ಹಿಡ್ಕೊಂಡು ಒಳಗೆ ಸರಸರ ಸರ ಕರ್ಕೊಂಡು ಹೋಗಿ, ತಮ್ಮವ್ರಿಗೆಲ್ಲ ಇವಾಗ ತಮ್ಮವರಾದಂಥ ಯಾರು ಅತ್ತೆ ಮನೆಯವರಿದ್ದಾರಲ್ಲ ಅವರಿಗೆಲ್ಲ ಹತ್ತಿರ ಕರ್ಕೊಂಡು ಹೋಗಿ, ಏ ನಮ್ಮವ್ರು ಬಂದರು 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 ಅಂತ ನೋಡಿಸಿದರೆ ಅಲ್ಲಿ ಕಾಣಿಸ್ತಾನೆ ಇರುತ್ತೆ, ನಿಮಗೆ ಈ ವ್ಯಕ್ತಿಯನ್ನು ನೋಡಿದರೆ ಆಗುವ ಆನಂದದಲ್ಲಿ 2% ಆದರೂ ಆಗಿರುತ್ತೆ ಅವರಿಗೆ. ಯಾಕೆ? ಅವರು ಒಳ್ಳೆಯವರೇ, ಅವರು ಆನಂದ ಪಡುವವರೇ, ಆದರೆ ನಿಮಗೆಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಆಗುತ್ತೋ ಅವರಿಗೆ ಆಗಲ್ಲ. ನ್ಯಾಚುರಲ್, ನ್ಯಾಚುರಲಿ ಆಗಲ್ಲ. ಯಾಕೆ? ನಿಮ್ಮ ಮಧ್ಯೆ ಇರುವ ಪ್ರೀತಿಯ ಡಿಸ್ಟ್ರಿಬ್ಯೂಷನ್ ಬೇರೆ, ಅವರಿಗೂ ಇವರಿಗೂ ಇರುವ ಪ್ರೀತಿಯ ಡಿಸ್ಟ್ರಿಬ್ಯೂಷನ್ ಏನಿದೆ ಕಮ್ಮಿ. ಪ್ರೀತಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಹೌದಲ್ವೇ? ಸಮಾನವಾಗಿ ಹಂಚಿ ಹೋಗಿರಲ್ಲ, ಚೂರು ಹೆಚ್ಚು ಕಡಿಮೆ ಇರುತ್ತೆ. ಆದ್ದರಿಂದ ನಿಮಗೆಷ್ಟು ಸಂತೋಷ ಆಗಿದೆ ಇವರನ್ನು ನೋಡಿ, ಅವರಿಗೆ ಇವರನ್ನು ನೋಡಿ ಅಷ್ಟು ಸಂತೋಷ ಆಗಲ್ಲ. ಸಂತೋಷ ಪಡ್ತಾರೆ, ಬನ್ನಿ ಬನ್ನಿ ಅಂತ ಕರೀತಾರೆ, ಕೂಡಿಸ್ತಾರೆ, ಎಲ್ಲ ಮಾಡ್ತಿರ್ತಾರೆ. ನಿಮಗೆ ಆದ ಆನಂದ ಉದ್ವೇಗ ಅವರಿಗಿರಲ್ಲ. ಬಿಡಿ, ಅವ್ರ ವಿಷಯ ಬಿಡಿ, ಇನ್ನು ನಿಮ್ಮದೇ ನೋಡಿಕೊಂಡಾಗ ಕರ್ಕೊಂಡು ಬಂದ್ರಿ, ಕೂಡಿಸಿದ್ರಿ, ಎಲ್ಲರಿಗೆ ಹೇಳಿದ್ರಿ, ಆದಮೇಲೆ ಏನು ಬೇಕು, ಏನು ಕುಡಿತೀವಿ ಹೇಳು, ಗೊತ್ತು? ಏನು ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಹೊರಟು ಬಂದಿದ್ದಾರೆ, ಏನು ತಗೊಳ್ಳದೆ ಉಪವಾಸ ಬರ್ತಾರ? ನೀವೇನು ದೇವರ ನೋಡಲಿಕ್ಕೆ ಉಪವಾಸ ಬರಲಿಕ್ಕೆ? ಅಲ್ಲಲ್ಲ, ಏನೋ ಒಂದು ಕಾಫಿನೋ ಹಾಲು ತಿಂಡಿ ತಿಂದುಕೊಂಡೇ ಬಂದಿರ್ತಾರೆ. ಅದು ನಿಮಗೂ ಗೊತ್ತು, ಅವರಿಗೂ ಗೊತ್ತು. ಆದರೂ ನೀವು ಕೇಳ್ತೀರ, ಏನು ತಗೊಳ್ತೀರಾ? ನಿಮ್ಮ ಏನು ಮಾಡಿದ್ದೀರೋ ಅದೆಲ್ಲ ವಿಶೇಷವಾಗಿ ಅವರು ಬಂದಿಟ್ಟು ತಿನ್ನಿ ಅಂತ ನೋಡಿ ಅವ್ರು ತಿನ್ನಿಸಿ ಎಲ್ಲ ಮಾಡಿ, ಅಷ್ಟೊಳಗೆ ನಿಮ್ಗೇನು ನೆನಪಾಗುತ್ತೆ, ಏ ನೋಡು, ಏ ನಾನು ನಿನ್ಕೋಸ್ಕರ ಒಂದು ಸೆಂಟ್ ತಗೊಂಡಿದ್ದೆ ಅಂಥೇಳಿ ಆ ಸೆಂಟೆಲ್ಲ ಅವ್ರ ಶರೀರಕ್ಕೆ ಹಚ್ಚಿ. ಹೌದಾ? ಇನ್ನೇನು ಗಿಫ್ಟೋ ಏನಿತ್ತೋ ತಗೋತಗೋ ಅಂಥೇಳಿ ಅವರಿಗೆ ನೀವು ತಗೊಂಡಂಥ ಅವರಿಗೊಂದು ಡ್ರೆಸ್ಸೋ ಸೀರೆನೋ ಇದ್ದರೆ ಅದು ಕೊಟ್ಟು, ಒಳ್ಳೆ ಹೊಟ್ಟೆ ತುಂಬ ಊಟ ಹಾಕಿ ಆದಮೇಲೆ ವಿಶ್ರಾಂತಿ ತಗೊಳ್ಳುವಾಗ ನಿಮ್ಮ ಪಕ್ಕದಲ್ಲೇ ಮಲಗಿಸ್ಕೊಂಡು ಅವ್ರು ಸರಿ ಮಾತಾಡ್ತಾ ಕಾಲ ಕಳೀತೀರಾ? ಇದನ್ನೇ ಹೇಳಿದರು. ಹರಿಭಕ್ತರು ಕೂಡ ಏನು ಮಾಡುತ್ತಾರೆ, ದೇವರು ಡೈರೆಕ್ಟಾಗಿ ಬಾರದಿದ್ದರು, ಇವರು ದೇವರನ್ನು ಎಷ್ಟು ಪ್ರೀತಿ ಮಾಡುತ್ತಾರೋ ಅದೇ ಥರ ಪ್ರೀತಿ ಮಾಡುವ ಭಕ್ತ ಭಕ್ತರು ಬಂದರೆ ತಮ್ಮ ಅಣ್ಣ ತಮ್ಮಂದಿರನ್ನು ನೋಡಿದಂತೆ ಇವರಿಗೆ. ಆ ದೇವರ ಪ್ರೀತಿಯನ್ನು ಪಡೆದ ಭಕ್ತರು ಬಂದರೆ ಇವರಿಷ್ಟು ಮಾಡ್ತಾರಂತೆ. ಏನು? ಮದ್ಭಕ್ತ ಜನ ದರ್ಶನ, ನೋಡಲಿಕ್ಕೆ ಸಂತೋಷವಾಗಿ ಹೋಗಿ ಎದುರುಗೊಳ್ಳೋದು, ಅವ್ರನ್ನ ಕರ್ಕೊಳ್ಳೋದು ಮಾಡ್ತಾರೆ. ಸ್ಪರ್ಶನ, ಅವ್ರು ಮುಟ್ಟೋದು, ಕರ್ಕೊಂಬರೋದು ಎಲ್ಲ ಇರುತ್ತೆ. ಆ ಮುಟ್ಟೋದರಲ್ಲೇ ನಿಮಗಿರುವ ಪ್ರೀತಿ, ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ದರ್ಶನ, ಸ್ಪರ್ಶನ, ಅರ್ಚನಂ, ಏನು ಮಾಡಿದಿರಲ್ಲ ಬಂದುಕೊಳ್ಳೆ, ಅವರು ತಿನ್ಲಿಕ್ಕೆ ಕುಡಿಲಿಕ್ಕೆ ಕೊಡೋದು, ತಿನ್ಲಿಕ್ಕೆ ಕೊಡೋದು, ಎಲ್ಲ ಮಾಡೋದು, ವಸ್ತ್ರ ಕೊಡೋದು, ಏನೇನು ನಿಮಗೆ ಉಪಚಾರ ಮಾಡಲಿಕ್ಕೆ ಬೇಕು ಎಲ್ಲ ಮಾಡಿದಿರಲ್ಲ, ಅದು ಮಾಡ್ತಾರೆ ಭಕ್ತರು ಕಂಡರೆ. ಅಂದರೆ ದೇವರ ಮೇಲೆ ಪ್ರೀತಿ ಅನ್ನೋದು ನಮ್ಮಲ್ಲಿ ಮೂಡಿದರೆ ಅದು ಯಾವ ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅಂದರೆ, ದೇವರ ನೋಡಿ, ತಂದೆಯೋ ತಾಯಿಯೋ ಯಾರು, ಅವ್ರು ಬರಲಿಲ್ಲ, ನೀವೇ ಏನೋ ಓದ್ತಾ ಇದ್ದೀರಿ, ಏನೋ ಮಾಡ್ತಾ ಇದ್ದೀರಿ, ಏನೋ ಆ ಪುಸ್ತಕದಲ್ಲಿ ಹಳೇದು ನಿಮ್ಮ ತಂದೆ ತಾಯಿದು ಯಾರ್ದೋ ಫೋಟೋ ಇತ್ತು, ನೀವೇ ಇಟ್ಕೊಂಡಿದ್ದೀರಿ. ಇವತ್ತು ಆ ಪುಸ್ತಕ ತೆಗೆದು ಏನೋ ನೋಡುವಾಗ ಥಟ್ಟನೆ ಆ ಫೋಟೋ ಬಿತ್ತು. ನೋಡಿದ ಕೂಡಲೇ ಎಷ್ಟು ಖುಷಿಯೋ, ನಮ್ಮಪ್ಪಂದು ನಮ್ಮಮ್ಮಂದು ಅಂತ. ಅದು ನಿಮ್ಮಪ್ಪ ಅಲ್ಲ ಅಮ್ಮ ಅಲ್ಲ, ಅಪ್ಪ ಅಮ್ಮನ ರೆಪ್ರೆಸೆಂಟೇಟಿವ್ ಹೌದಾನೆ, ಒಂದು ಟೋಕನ್, ಅದನ್ನು ನೋಡಿದರೆ ಅವರ ನೆನಪಾಗುತ್ತೆ ಹೌದಾನೆ. ಅದನ್ನು ನೋಡಿದ ಕೂಡಲೇ ಏ ಇದು ನಮ್ಮಪ್ಪ ಅಲ್ಲ ಅಮ್ಮ ಅಲ್ಲ ಅಂಥೇಳಿ ಬಿಸಾಡ್ತೀರಾ? ಅಪ್ಪ ಅಮ್ಮನ ಮೇಲೆ ನೋಡುವ ಪ್ರೀತಿ ಎಲ್ಲ ಫೋಟೋ ಮೇಲೆ ತೋರಿಸ್ತೀರ ಅಲ್ಲ, ನೀಟಾಗಿ ಒರೆಸಿ ಎಲ್ಲ ಇಟ್ಕೊಂಡು ಅದನ್ನು ಚೆನ್ನಾಗಿಟ್ಟು ಅಪ್ಪ ಒಟ್ಟಾರೆ ಆ ಫೋಟೋಕ್ಕೆ ಏನು ಪೂಜಾ ಮಾಡಬೇಕೋ ಅದು ಮಾಡಿ ಮುಗಿಸ್ತೀರಾ? ಏನದಕ್ಕೆ ಗೌರವ ಕೊಡಬೇಕೋ ಅದಕ್ಕೆ ಕೊಡೋದು ಮುಗಿಸ್ತೀರಾ? ಆಚೆಯವರು ಬದುಕಿದ್ರೆ ಇಷ್ಟು, ಅವ್ರು ಹೋಗೇ ಬಿಟ್ಟಿದ್ರೆ ಇನ್ನು ಈ ಫೋಟೋಕ್ಕೆ ಏನು ಕುಂಕುಮ ಅರಿಶಿನ ಅಥವಾ ಏನು ಹೂವಿನ ಹಾರ ಎಲ್ಲ ಪೂಜಾ ನಡೆಯುತ್ತೆ ಹೌದಾನೆ. ಅದೇ ದೇವರು ಅಂದರು ಮಲ್ಲಿಂಗ ದರ್ಶನ, ನಾನಲ್ಲ ಅಂತ ಗೊತ್ತವರಿಗೆ ಆ ಪ್ರತಿಮಾ, ಆದರೂ ನನ್ನನ್ನು ನೆನಪು ಮಾಡುತ್ತಲ್ಲ, ಅದನ್ನು ನೋಡಿದುಕೊಳ್ಳೆ, ನನ್ನ ಪ್ರತಿಮೆಯನ್ನು ನೋಡಿದುಕೊಳ್ಳೆ, ಸಂತೋಷಪಟ್ಟು ಹತ್ತಿರ ಕರ್ಕೊಳ್ತಾರೆ, ಅದನ್ನು ಸ್ಪರ್ಶ ಮಾಡ್ತಾರೆ, ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ ಪೂಜೆ ಅಂದರೆ ಇಲ್ಲಿ ವ್ಯತ್ಯಾಸ ಸ್ವಲ್ಪ ಇದೆ. ಏನು? ಅಪ್ಪ ಅಮ್ಮ ಅವರು ಎಲ್ಲ ಆದರೆ ಅವರು ಅಲ್ಲೇ ಇರ್ತಾರೆ, ಅವರದ್ದೇ ಪ್ರತಿಮಾ ಇಲ್ಲಿ ಕೂತಿದ್ರು, ಅಯ್ಯೋ ಇದು ನಮ್ಮ ಅಪ್ಪ ಅಮ್ಮನ ಪ್ರತಿಮಾ ಅಂತ ಚೆನ್ನಾಗಿ ನೀಟಾಗಿ ಒರೆಸಿ ಇಟ್ಕೊಳ್ಬೋದು, ಅದನ್ನು ನೋಡಿ ನಿಮ್ಮ ನೆನಪು ಮಾಡ್ಕೋಬೋದು. ಆದರೆ ಆ ಅಪ್ಪ ಅಮ್ಮ ಈ ಪ್ರತಿಮಾದೊಳಗೆ ಬರಲಿಕ್ಕಾಗಲ್ಲ. ಅಪ್ಪ ಅಮ್ಮ ಈ ಪ್ರತಿಮಾದೊಳಗೆ ಬರಲಿಕ್ಕಾಗಲ್ಲ, ಅವರಲ್ಲೇ ಇದಿಲ್ಲೇ. ದೇವರು ಹಾಗಲ್ಲ, ಈ ಭಕ್ತರಿಗೆ ದೇವರ ವಿಷಯ ಗೊತ್ತು, ದೇವರು ಟಚ್ ಮೀ ನಾಟ್ ಅಲ್ಲ, ಅವನು ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ಪ್ರತಿಮಾದೊಳಗೂ ಇದ್ದಾನೆ ಅಂತ ಹೇಳಿಕೊಂಡು ಆ ಪ್ರತಿಮಾ ಮುಟ್ಟೋದರ ಮೂಲಕ ಒಳಗಿರುವ ಇವನು ಇದ್ದಾನೆ ಎಂಬ ಜ್ಞಾನದ ಮೂಲಕ ಅವನನ್ನ ಮುಟ್ತಾರೆ, ಅವನನ್ನೇ ನೋಡ್ತಾರೆ, ಅವನನ್ನೇ ಮುಟ್ತಾರೆ. ಹಾಗೆ ಆ ಪ್ರತಿಮೆಗೆ ಅರ್ಚನೆ ಮಾಡುವುದರ ಮೂಲಕ ಇವನಿಗೆ ಅರ್ಚನೆ ಮಾಡ್ತಾರೆ. ಹಾಗೆ ಇದು ಕದಲದೇ ಇರುವ ಪ್ರತಿಮೆ ಆದರೆ ಕದಲುವ ಪ್ರತಿಮೆ ದೇವರ ಭಕ್ತರು, ಅಲ್ಲೂ ಅವನನ್ನೇ ನೋಡುತ್ತಾರೆ. ಇಲ್ಲಿ ಅಪ್ಪ ಅಮ್ಮನ ಕಡೆಯಿಂದ ಬಂದಿರತಕ್ಕಂಥ ತಮ್ಮ ತಂಗಿ ಅಕ್ಕ ಯಾರಿದ್ದಾರೆ, ಅವರೇ ಅಪ್ಪ ಅಮ್ಮ ಅಲ್ಲ, ಇವರೊಳಗೆ ಅಪ್ಪ ಅಮ್ಮ ಇಲ್ಲ, ಆದರೂ ಪ್ರೀತಿ ತೋರಿಸ್ತೀವಿ. ದೇವರು ಹಾಗಲ್ಲ, ದೇವರ ಕಡೆಯಿಂದ ಬರತಕ್ಕಂಥ ಭಕ್ತರೇನಿದ್ದಾರೆ ಅವರೊಳಗೆ ಕಣ ಕಣದಲ್ಲಿ ದೇವರು ತುಂಬಿದ್ದಾರೆ. ದೇವರು ಇಸ್ ಡಿಫರೆಂಟ್ ಸಬ್ಜೆಕ್ಟ್, ಅನ್ಕಂಪ್ಯಾರಬಲ್ ಅಂತ ನಾನು ಅದಕ್ಕೆ ಹೇಳಿದೆ. ಈ ಲೋಕದಲ್ಲಿ ಅವನ ವಿಷಯ ಹೇಳಬೇಕಾದ್ರೆ ಕಂಪೇರ್ ಮಾಡಲಿಕ್ಕೆ ಯಾವುದು ಸಿಗಲ್ಲ, ಅದೇ ಪ್ರಾಬ್ಲಮ್ ಅವನ ಹತ್ರ. ಅವನ ಥರ ಇನ್ನೊಬ್ರು ಇದ್ಬಿಟ್ಟಿದ್ರೆ ಈ ಥರ ಅಂತ ಹೇಳ್ಬೋದಾಗಿತ್ತು. ಅವನ ಥರ ಯಾರೂ ಇಲ್ಲ, ಆದ್ದರಿಂದ ಕಂಪ್ಯಾರಿಸನ್ ಕೊಡಲಿಕ್ಕಾಗಲ್ಲ. ಯಾವುದೇ ಕಂಪ್ಯಾರಿಸನ್ ಕೊಟ್ಟರು ಚೂರು ಚೂರು ಹತ್ತಿರ ಬರುವಂತಷ್ಟೇ, ಪೂರ್ತಿ ಕೊಡೋದಕ್ಕಾಗಲ್ಲ. ಹಾಗೆ ಆ ಪ್ರತಿಮಾ ನೋಡಿದಾಗಲೂ, ಭಕ್ತರನ್ನು ನೋಡಿದಾಗಲೂ ಎರಡು ಪ್ರತಿಮಾ, ಅಂದರೆ ಒಂದು ಕದಲದೇ ಇರುವ ಪ್ರತಿಮಾ, ಒಂದು ಕದಲುವ ಪ್ರತಿಮಾ ಅಂತ ನೋಡಿ ಎರಡರಲ್ಲೂ ಅವನೇ ಇದ್ದಾನೆ ಅಂತ ನಂಬಿಕೆಯಿಂದ ವಿಶ್ವಾಸದಿಂದ ಸತ್ಯವಾದ ತಿಳುವಳಿಕೆಯಿಂದ ಅದರ ದರ್ಶನ, ಅವರ ದರ್ಶನ, ಅದರ ಸ್ಪರ್ಶನ, ಅವರ ಸ್ಪರ್ಶನ, ಪ್ರತಿಮಾ ದರ್ಶನ, ಭಕ್ತರ ದರ್ಶನ, ಪ್ರತಿಮಾ ಸ್ಪರ್ಶನ, ಭಕ್ತರ ಸ್ಪರ್ಶ, ಪ್ರತಿಮಾ ಪೂಜಾ, ಪ್ರತಿಮಾಂತರ್ಗತ ಭಗವಂತನ ಪೂಜಾ, ಭಕ್ತರಂತರ್ಗತ ಭಗವಂತನ ಪೂಜಾ ಮಾಡ್ತಾ ಇರ್ತಾರೆ, ಆನಂದ ಪಡ್ತಾ ಇರ್ತಾರೆ. ಇದು ನಿಮ್ಮಲ್ಲಿ ಸಜ್ಜನರ ಮೂಲಕ ಬಂದಿರುವ ಭಕ್ತಿಯ ಪರಿಣಾಮ. ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಶನ್ ಡ್ಯೂ ಟು ದಿ ಕರೆಕ್ಟ್ ಕಾಂಟ್ಯಾಕ್ಟ್ ಆಫ್ ದಿ ಕರೆಕ್ಟ್ ಪೀಪಲ್, ಪರ್ಫೆಕ್ಟ್ ಕಾಂಟ್ಯಾಕ್ಟ್ ಆಫ್ ದಿ ಪರ್ಫೆಕ್ಟ್ ಭಕ್ತಸ್. ದಟ್ ಈಸ್ ದಿ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಯು, ನಮ್ಮೊಳಗೆ ಬರತಕ್ಕಂಥ ರಿಯಾಕ್ಷನ್. ಅದು ಹೇಳ್ತಾ ಇದ್ದಾರೆ, ಸಜ್ಜನರ ಸಂಘದಿಂದ ಲಬ್ಧವಾದ ಭಕ್ತಿ ನಮ್ಮಲ್ಲಿ ಬಂದರೆ ಈ ರಿಯಾಕ್ಷನ್ಸ್ ಇವೆ. ಅದರಲ್ಲಿ ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಹಾ ಹೇಳ್ತಾರೆ, ಅರ್ಚನಾ ದರ್ಶನ ಆಯಿತ, ದೇವರ ಮೂರ್ತಿ, ಅವರ ಭಕ್ತರು, ಎರಡು ಪ್ರತಿಮೆಗಳು, ಅದರ ದರ್ಶನ, ಅವರ ದರ್ಶನ, ಅದರ ಸ್ಪರ್ಶನ, ಅವರ ಸ್ಪರ್ಶನ, ಅದರ ಅರ್ಚನ, ಅವರ ಅರ್ಚನ, ಇನ್ನ ಪರಿಚರ್ಯ. ಪರಿಚರ್ಯ ಅಂದರೆ ಅವರ ಸುತ್ತೂ ಇದ್ದು ಅವರಿಗೇನು ಬೇಕೋ ಎಲ್ಲ ನೋಡೋದು, ಸೇವಾದಿಗಳನ್ನು ಮಾಡೋದು, ಅದರ ಮೂಲಕ ಒಳಗಿರುವ ದೇವರ ಸೇವಾ ಇದು ಅಂತ ಮಾಡೋದು. ಪರಿಚರ್ಯ, ಮೂರ್ತಿಯ ಪರಿಚರ್ಯ, ಅಭಿಷೇಕ ಮಾಡೋದು, ಒರೆಸೋದು, ಮಲಗಿಸೋದು, ರಾತ್ರಿ ಹೊತ್ತಿನಲ್ಲಿ ಮಲ್ಕೋಪ ಅಂತ ಹೇಳೋದು, ಇವೆಲ್ಲ ಪರಿಚರ್ಯ. ಇನ್ನ ಸ್ತುತಿ, ಇದ್ದಾನೆ ಹರಿ ಇಲ್ಲಿ ಅಂತ ತಿಳ್ಕೊಂಡು ಅವನ ಗುಣಗಳನ್ನು ಸ್ಪಷ್ಟವಾಗಿ ಹೇಳುವಿಕೆ, ಅವನ ಮಹಿಮೆ, ಅವನ ಜ್ಞಾನ, ಅವನ ಶಕ್ತಿ, ಅವನ ಪರಾಕ್ರಮ, ಅವನ ಔದಾರ್ಯ, ಅವನ ಗಾಂಭೀರ್ಯ, ಅವನ ವಿಶೇಷ ಗುಣಗಳು, ಅದನ್ನು ನೆನೆಸಿಕೊಳ್ಳುವುದೇ, ಆ ನೆನಪು ಮಾತಿನ ಮೂಲಕ ಬರುವುದೇ ಸ್ತುತಿ. ಇದನ್ನು ಮಾಡುತ್ತಾರೆ. ಎಲ್ಲಿ ಪ್ರತಿಮೆ ಕಂಡರೂ ಮಾಡುತ್ತಾರೆ, ಭಕ್ತರು ಕಂಡರೂ ಮಾಡುತ್ತಾರೆ, ಅಲ್ಲೂ ಸ್ತುತಿ ಮಾಡುತ್ತಾರೆ. ಏನು ಸ್ತುತಿ? ಅವರಲ್ಲಿ ದೇವರು ತೋರಿದ ಶಕ್ತಿ, ಅವರಲ್ಲಿ ದೇವರು ತೋರಿದ ಜ್ಞಾನ, ಅವರಲ್ಲಿ ದೇವರು ತೋರಿದ ಭಕ್ತಿ, ಪರಿಣಾಮ, ಏನು ಅನುಭವಗಳಿರುತ್ತೆ ಅದೆಲ್ಲ ಹೊಗಳುತ್ತಾರೆ. ಹೊಗಳೋದು ಅಲ್ಲಿರುವ ದೇವರ ಸ್ತುತಿ. ಇನ್ನು ಪ್ರಹ್ವಾ ಅಂದರೆ ತಲೆಬಾಗಿ ಇರೋದು, ಆ ದೇವರ ಮೂರ್ತಿಗೂ ತಲೆಬಾಗಿರೋದು, ದೇವರ ಇನ್ನೊಂದು ಮೂರ್ತಿಯಾದ ಗುರುಗಳಿಗೆ, ಹರಿಭಕ್ತರಿಗೆ ಮನಪೂರ್ವಕ ಮನಸ್ಸು ಬಗ್ಗಬೇಕು. ಬರೀ ಶರೀರ ಬಗ್ಗಿದರೆ ಸಾಲದು, ಮನಸ್ಸು ಬಗ್ಗಬೇಕು, ಆ ಥರ ಬಗ್ಗಿರಬೇಕು. ಪ್ರಹ್ವಾ ನಂತರ ಗುಣ ಕರ್ಮ ಅನುಕೀರ್ತನಂ ಅಂದರು. ಎಷ್ಟು ಜನ ಹೇಳ್ತಾ ಬರ್ತಾ ಇದ್ದಾರೆ, ಇದು ನಮ್ಮಲ್ಲಿ ಬರಬೇಕಿದು. ಇದು ಬಂದ್ರೇನೆ ನಾವು ಭಕ್ತರು ಅಂತ ಕಲಿಸ್ಕೊಳ್ತೀವಿ. ಭಕ್ತಿ ಬಂದರೆ ಇವೆಲ್ಲ ಬರುತ್ತೆ ಅಂತ ಅರ್ಥ, ಇವೆಲ್ಲ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಅರ್ಥ. ಕೆಡ್ತಾ ಇದ್ದಾರೆ, ಗುಣಕರ್ಮ ಅನುಕೀರ್ತನಂ. ಆಯಾ ಮೂರ್ತಿಯಲ್ಲಿ ದೇವರು ಎಂಥೆಂಥ ಗುಣಗಳು ಪ್ರಕಟ ಮಾಡುತ್ತಾ ಇದ್ದಾನೆ, ಎಂಥೆಂಥ ಕರ್ಮಗಳನ್ನು ಪ್ರಕಟ ಮಾಡುತ್ತಾ ಇದ್ದಾನೆ, ಅದನ್ನು ಅನುಸರಿಸಿ ಕೀರ್ತನ. ಅಂದರೆ ಇಲ್ಲಿ ದೇವರು ಇಂಥ ಗುಣ ತೋರಿದ, ಇಂಥ ಗುಣ ತೋರಿದ, ಇಂಥ ಕರ್ಮ ಮಾಡಿದ, ಇಂಥ ಗುಣ ತೋರಿದ, ಇಂಥ ಕರ್ಮ ಮಾಡಿದ. ಭಕ್ತರಲ್ಲಿ ದೇವರು ಇಂತಿಂಥ ಗುಣ ತೋರಿದ, ಇಂತಿಂಥ ಕರ್ಮ ಮಾಡಿಸಿದ, ಇದೆಲ್ಲವೂ ಕೂಡ ದೇವರ ಮೂರ್ತಿಯಲ್ಲಿ, ದೇವರ ಸಾಕ್ಷಾತ್ ಮೂರ್ತಿಯಾದ ಭಕ್ತರಲ್ಲಿ ಗುಣ ಕರ್ಮ ಅನುಕೀರ್ತನ. ಭಕ್ತರು ಬಂದಿದ್ದಾರೆ, ಅವರಲ್ಲಿ ಗುಣಕರ್ಮ ಅನುಕೀರ್ತನ ಅಂದ್ರೇನು? ಅವರಲ್ಲಿ ದೇವರು ನಿಂತು ಎಂಥ ಗುಣವನ್ನು ಪ್ರಕಟ ಮಾಡುತ್ತಾನೆ ಅಂತ ಹೋಗ್ತಾನೆ. ನೆನಪಾಯಿತು, ಮರ್ಚೆಂಟ್ ಶ್ರೀನಿವಾಸರಾಯರು ಅಂತ ನಾನು ಹೇಳ್ತಾ ಇರ್ತೇನೆ. ಆ ಮಹಾನುಭಾವರು ಒಂದ್ಸಲ ತಿರುಪತಿಗೆ ಹೋದರಂತೆ. ತಿರುಪತಿಗೆ ಹೋಗಿ ತಮ್ಮ ರೂಮಲ್ಲೇ ಇದ್ದಾರೆ. ಅವರೇನೋ ದೇವ್ರ ಚಿಂತನೆ ಮಾಡ್ಕೊತಾ ಇದ್ದಾರೆ, ಮಿಕ್ಕವ್ರು ಸರಿ ಎಲ್ಲ ಇದ್ದಾರೆ, ಜೊತೆ ಶಿಷ್ಯರು ಎಲ್ಲ ಬಂದಿದ್ದಾರೆ. ಇದ್ದಕ್ಕಿದ್ದಂತೆ ರಾಯಚೂರಲ್ಲೇ ಇರತಕ್ಕಂಥ ಒಬ್ಬ ವ್ಯಕ್ತಿ, ಇವ್ರಿಗೆ ಗೊತ್ತಿದ್ದ ವ್ಯಕ್ತಿ, ಅಲ್ಲಿಗೆ ಬಂದವರು ಇವರು ರೂಮಿಗೆ ಬಂದುಬಿಟ್ರು. ಇವ್ರು ಕೇಳ್ತಾರೆ, ಯಾವಾಗ ಬಂದೆಪ್ಪ ನೀನು? ಏ ನಾ ಮೊನ್ನೆ ಬಂದೆ ಅಂತ ಹೇಳಿ ತಗೊಳ್ರಿ ಅಂತ ಇವ್ರ ಹತ್ತಿರ ಬಂದು ದೇವರ ತೀರ್ಥ, ಅಭಿಷೇಕ ಮಾಡಿದ ತೀರ್ಥ, ಪ್ರಸಾದ, ಅವಾಗ ಬಿಸಿ ಬಿಸಿ ಪ್ರಸಾದ ಎಲ್ಲ ತಗೊಂಡ್ರೆ, ನಿಮ್ಗೋಸ್ಕರ ತಂದಿದ್ದೇನೆ. ಆನಂದ ಆಯಿತು, ತಿರುಪತಿಯಲ್ಲಿ ಪ್ರಸಾದ ತಂದುಕೊಟ್ರೆ ನಮ್ಮವರು ತಗೊಂಡ್ರು. ಅದಾದ ಮೇಲೆ ಅವ್ರಿಗೊಂದು ಅಭ್ಯಾಸ ಅದು ಏನು, ರಾಯಚೂರು ಬಂದಮೇಲೆ ದಿನಕ್ಕೊಬ್ಬರು ಮನೆಗೆ ಹಾಗೆ ಹೋಗಿ ಮಾತಾಡ್ಸ್ಕೊಂಬರೋದು, ಮಾತಾಡ್ಸ್ಕೊಂಬರೋದು ಅನ್ನೋ ದೇವ್ರ ವಿಷಯ. ಅವರಿಗೆ ತಿರುಪತಿಯಿಂದ ಬಂದಮೇಲೆ ನೆನಪಾಯಿತು, ಓ ಈ ವ್ಯಕ್ತಿ ನನಗೆ ತಿರುಪತಿಯಲ್ಲಿ ಪ್ರಸಾದ ಕೊಟ್ಟಿದ್ರಲ್ವಾ, ಅದಕ್ಕೆ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಬರೋಣ ಅಂಥೇಳಿ ಆ ವ್ಯಕ್ತಿ ಹತ್ತಿರ ಸೈಕಲ್ ಹಾಕ್ಕೊಂಡು ಹೋಗೋದಂತ ಹೋದ್ರಂತವ್ರಿ. ಅಲ್ಲಿಗೆ ಹೋದಾಗ ಅವ್ರು ಕರೆದ್ರು, ಬನ್ರೆ. ಕರೆದ ಮೇಲೆ ಇವ್ರು ಕೇಳಂದ್ರೆ, ಅವತ್ತು ತಿರುಪತಿಯಲ್ಲಿ ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು, ಏನು ಪ್ರಸಾದ ಕೊಟ್ರಿ, ಆನಂದ ಆಗಿತ್ತು ಅಂತ. ಅವರು ಕಣ್ಣು ದೊಡ್ಡದು ಮಾಡಿ ನೋಡ್ತಿದ್ದಾರೆ, ನಾನೆಲ್ಲಿ ಬಂದೆ ತಿರುಪತಿಗೆ, ಅಲ್ಲ ನಾವೆಲ್ಲ ಹೋಗಿದ್ವಲ್ಲ, ನೀವೇ ಅಲ್ಲ? ನಾನು ಬಂದೇ ಇಲ್ಲ ತಿರುಪತಿಗೆ. ಹೌದಾ, ಬಂದೇ ಇಲ್ಲ? ಪಕ್ಕದವರಂದರು, ಇಲ್ಲೇ ಇದ್ರವರು. ಮತ್ತೆ ನಂಗೊಬ್ಬನಿಗಲ್ಲ, ಕನಸಲ್ಲಿ ಕಾಣಿಸಿದ್ದಲ್ಲ, ಡೈರೆಕ್ಟಾಗಿ ಬಂದಿರ್ರಿ ನೀವು, ಎಲ್ಲರೂ ಕೂತ್ಕೊಂಡಿದ್ದೀವಿ, ಎಲ್ಲರ ಎದುರಿಗೆ ನಮ್ಗೆ ಪ್ರಸಾದ ಕೊಟ್ರಿ, ಆ ಪ್ರಸಾದ ನಾವೆಲ್ಲ ತಿಂದವಲ್ಲ. ಅವರು ಇನ್ನೂ ದೊಡ್ಡ ಕಣ್ಣು ಮಾಡಿ, ನಾನು ಇಲ್ಲೇ ಕೂತಿದ್ದೆ, ಡಾಕ್ಟರ್ ಹತ್ರ ಹೋಗಿದ್ದೆ. ಇವರ ಸ್ಥಿತಿ ಹೇಗಿರಬೇಕು? ಯಾರು ಬಂದ್ರ ಆದ್ರೆ ಅಲ್ಲಿ ಈ ವ್ಯಕ್ತಿ ರಾಯಚೂರು ಬಿಟ್ಟೇ ಬರಲಿಲ್ಲ, ಇವರೇನೋ ಅಲ್ಲಿ ಕೂತಾಗ ಬಿಸಿ ಬಿಸಿ ಪ್ರಸಾದ ತಂದದ್ದು ಯಾರು? ಅವನೇ ಒಳಗೆ ಕೂತವನೇ, ಇವರಿಗಾಗಿ ಆ ವ್ಯಕ್ತಿಯ ವೇಷದಲ್ಲಿ ಬಂದ. ಇದು ಗುಣ ಕರ್ಮ ಅನುಕೀರ್ತನ. ಎಂಥ ಸ್ವಾಮಿ, 14 ಲೋಕದೊಡೆಯ, ಭಕ್ತರಿದ್ದ ಕಡೆಗೆ ತಾನೇ ಬಂದು ಕೊಡ್ತಾನೆ, ಮಾತಾಡಿಸ್ತಾನೆ. ಹೇಗೆ ಮಾತಾಡ್ತಾನಪ್ಪ? ಇದು ಆ ಗುಣ ಬಂದ ಅನುಗ್ರಹ ಮಾಡಿದ ಪ್ರಸಾದ ಕೊಟ್ಟ ಆ ಕರುಣೆ, ಆ ಪ್ರೀತಿ ಎಲ್ಲ ನೆನೆದು ನೆನೆದು ಏಕಾಂತದಲ್ಲಿ ಅವರು ಕರಗಿ ಹೋಗ್ತಾ ಇರ್ತಾರೆ. ಇದು ಗುಣಕರ್ಮ ಅನುಕೀರ್ತನ. ಅದನ್ನು ಅನುಸರಿಸಿ ಇವರಲ್ಲಿ ಏನು ಪರಿಣಾಮ ಆಗಿರುತ್ತೆ ಅದನ್ನು ಅವರು ಹೇಳಿಕೊಳ್ತಾ ಇರ್ತಾರೆ. ಇದು ಗುರುಗಳತ್ರೆ ಸಜ್ಜನರತ್ರ ಸಿಗೋದು, ಪುಸ್ತಕದಲ್ಲಿ ಸಿಗದಿರೋದು ಇದೆ. ಪುಸ್ತಕದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಸಜ್ಜನರತ್ರ ಆ ಇನ್ಫಾರ್ಮೇಶನ್ನ ಅನುಭವ ಸಿಗುತ್ತೆ. ಆ ಅನುಭವ ಪುಸ್ತಕದಲ್ಲಿ ಎಲ್ಲೂ ಇರಲ್ಲ. ಅದಕ್ಕೆ ಜ್ಞಾನಿಗಳನ್ನು ಸಜ್ಜನರನ್ನು ಅನುಸರಿಸಿ ಹೋದರೆ ಅವರ ಬಾಯಿಂದ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಜ್ಞಾನಿಗಳು ಕೂತಾಗ ಅನುಭವ ಪಡೆದ ಜ್ಞಾನಿಗಳ ಅನುಭವ ಕೇಳುತ್ತಾ ಹೋದರೆ ಅವರು ಎಲ್ಲರ ಮುಂದೆ ಬಾಯಿ ಬಿಡಲ್ಲ. ಇವೆಲ್ಲ ತಮಗೆ ತುಂಬ ಹತ್ತಿರ ಆದಿದ್ರೆ ಅವಾಗ ಬಾಯಿ ಬಿಡುತ್ತಾರೆ, ಇಲ್ಲದೆ ಸುಮ್ಮನೆ ಕೂತ್ಬಿಡುತ್ತಾರೆ. ಹಾಗಾದರೆ ನಾವು ಅವರ ಹತ್ರ ಅಷ್ಟು ಹತ್ತಿರ ಆದರೆ ಅವರು ನಮಗೆ ಬೇಕಾಗಿದ್ದು ಹೇಳ್ತಾರೆ. ಆ ಹೇಳೋ ಕಾಲಕ್ಕೆ ಪ್ರಾಮಾಣಿಕತನ ಇರುತ್ತೆ, ಸಂತೋಷಪಟ್ಟು ಹೇಳ್ತಾ ಇರ್ತಾರೆ. ಅದು ನಮ್ಮ ಮೇಲೆ ತೋರುವ ಪರಿಣಾಮ ನೀವು ಎಷ್ಟು ಪುಸ್ತಕ ತಿರುಗಿ ಹಾಕಿದರೂ ಬರಲ್ಲ, ಎಷ್ಟು ಪುಸ್ತಕ ತಿರುಗಿ ಹಾಕಿದರೂ ಅಷ್ಟು ಪರಿಣಾಮ ಬರಲ್ಲ. ಅದು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಗುಣ ಕರ್ಮಾನುಕೀರ್ತನಂ, ಇಷ್ಟು ಹೇಳಿ ಮತ್ ಕಥಾ ಶ್ರವಣೆ ಶ್ರದ್ಧಾ. ಏನು ಕೃಷ್ಣ ಲಿಸ್ಟ್ ಕೊಡ್ತಾ ಇದ್ದಾನೆ, ಆ ಲಿಸ್ಟೆಲ್ಲ ನಮ್ಮಲ್ಲಿ ಬರಬೇಕು. ಇದು ಬರಬೇಕಯ್ಯ ನಿನ್ನಲ್ಲಿ ಅಂತ. ಇನ್ನು ಮುಂದಿನದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.